ஹரி ஓம் ஸ்ரீ குருப்பியோ நம. அப்ரமம் பங்கரயிதம் அதிதம் விமலம் சதா ஆனந்ததீர்த்தமலம் பஜே தாபத்ரயாபஹம் வித்யா சித்தாந்த துத்தாந்த வித்வம்ஷ்ண விசக்ஷண ஜெயதீர்த்தாக்கத்தனி பஸ்ராம் நோகதம்பரே அர்த்திகல்பித கல்பயம் பிரத்யுத்திகேசரி வியாசதீர்த்த குருபூயாத் அஸ்மதிஷ்டாத்து சித்தையே தப்போ வித்யா விரக்தியாதி சுத்னோகாகராணம் வாதிராஜகுருன் வந்தி ஹைகிரியபாஷயான் பூஜ்ய ராகவேந்திராய சத்ய தர்மரதாய ச பததாம் கல்பவருக்ஷாய நமதாம் காமதேனவே குருவாதி தாந்தவையே வைஷ்ணவேந்திவரேந்தவே ஸ்ரீ ராகவேந்திர குருவே நமோ அத்யந்ததயாளவே ஆபாதமொழி பரியந்தம் குருநாமாப்யம் ஸ்மரே தேன விக்னாஹ பிரஷ்யந்தி சித்யஞ்ச மனோரதாஹ ஹரிஹி ஓம் ஸ்ரீ குருப்யோ நம. நாவு பகவத்கீதையல்லி 6ನೇ அத்தியாய 6th சாப்டர் அதன்னு மாட்தா இத்தீவி 29 31 ஸ்லோகதவரகு பாஷ்ய தாத்பரியங்களெல்லாம் நோடித்தீவி. 29ನೇ ஸ்லோகதவரகூ கீதா விவருத்தியன்னு லாஸ்ட் கிளாஸ்ல நோடிதீவி. 29ನೇದು ಸರ್ವಭೂತ ಸಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ವೀಕ್ಷತೆ ಯೋಗ ಇತ್ತಾತ್ಮ ಸರ್ವತ್ರ ಸಮದರ್ಶನ ಅಂಥೇಳಿ ಭಗವಂತನ ರೂಪಗಳು ಷಡ್ಗುಣೈಶ್ವರ್ಯ ಸಂಪನ್ನಾದ ಭಗವಂತ ಧ್ಯಾನ ಯೋಗಿಗೆ ಅವನು ಹೇಗೆ ಅಂದರೆ ಧ್ಯಾನ ಯೋಗಿಯ ಅನುಸಂಧಾನ ಹೇಗಿರುತ್ತೆ, ಬ್ರಹ್ಮಾದಿ ತೃಣ ಪರ್ಯಂತ ಜೀವರಲ್ಲಿರುವಂತಹ ಭಗವಂತನ ರೂಪಗಳು ಸಮಾನ. ಜೀವರಲ್ಲಿ ವ್ಯತ್ಯಾಸ ಇರಬಹುದು, ಬ್ರಹ್ಮ ತೃಣ ಜೀವಿಗೆ ಅನಂತ ವ್ಯತ್ಯಾಸ ಇದೆ, ಆದರೆ ಎಲ್ಲ ಜೀವರಾಶಿಗಳ ಒಳಗಿರುವ ಭಗವದ್ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ ಅನ್ನೋದು ಮುಖ್ಯವಾಗಿ ಬಹಳ ಸಟಲ್ ಡಿಫ್ರೆನ್ಸ್ ಅನ್ನು ನೋಡಬೇಕು, ಅರ್ಥ ಮಾಡ್ಕೋಬೇಕು ಅಂತೇಳಿ ಅದು ಹೇಳಿದ್ದಾರೆ. ಅದೇ ಹೇಳಿದ ಮೇಲೆ ಹಾಗೆ ಭಾವನೆ ಇಟ್ಟುಕೊಂಡ್ರೆ ಏನು ಪ್ರಯೋಜನ? ಇಂತಹ ಒಂದು ಧ್ಯಾನ ಯೋಗದಿಂದ ಭಗವಂತನ ರೂಪಗಳು ಸರ್ವತ್ರ ಸಮಾನವಾಗಿರುತ್ತೆ ಅಂತ ತಿಳಿಯುವುದರ ಮೂಲಕವಾಗಿ ಇಂತಹ ವಿಶೇಷ ಧ್ಯಾನದಿಂದ ಅಂತಹ ಧ್ಯಾನಯೋಗಿಗೆ ಧ್ಯಾನಯೋಗಿ ಅಂದರೆ ಸರಿಯಾದ ಜ್ಞಾನದಿಂದ ಸರಿಯಾದ ಧ್ಯಾನ ಮಾಡುವವನು ಧ್ಯಾನಯೋಗಿಯೂ ಆಗಿದ್ದಾನೆ, ಜ್ಞಾನಯೋಗಿಯೂ ಆಗಿದ್ದಾನೆ. ಅಂತಹ ಅವನಿಗೆ ಆ ಧ್ಯಾನದಿಂದ ಏನು ವಿಶೇಷ ಫಲ ಉಂಟಾಗುತ್ತೆ ಅನ್ನೋದನ್ನು 30ನೇ ಶ್ಲೋಕ 30th ವರ್ಷ ಆ 30ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ತಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸತಮೇನ ಪ್ರಣಶ್ಯತಿ ಅಂತ ಹೇಳಿ ಇಲ್ಲಿ ಅದನ್ನು ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವತ್ರ ಅಂದ್ರೆ ಸರ್ವ ಜೀವೇಶು ಯಾವ ಧ್ಯಾನಯೋಗಿಯಾದ ಬ್ರಹ್ಮಾದಿ ಸಕಲ ಜೀವರಾಶಿಗಳಲ್ಲಿಯೂ ಅಂತರ್ಯಾಮಿಯಾಗಿರುವ ಆ ಪರಮಾತ್ಮನನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಅದೇ ಮಾಂ ಪಶ್ಯತಿ ನನ್ನನ್ನು ಕಾಣುತ್ತಾನೆಯೋ ನೋಡ್ತಾನೆಯೋ ಅದೇ ವಿಧವಾಗಿ ಸರ್ವಂ ಸಮೈಷ್ಯತಿ ಬ್ರಹ್ಮಾದಿ ಸಕಲ ಜಗತ್ತು ಭಗವಂತನ ಒಳಗಿದೆ ಅಂತೇಳಿ ಭಗವಂತನ ಒಳಗೆಲ್ಲ ಇದೆ ಅಂದ್ರೆ ಭಗವಂತನ ಅಧೀನ ಭಗವಂತನನ್ನು ಆಧಾರ ಮಾಡಿಕೊಂಡಿದೆ. ಸೊ ಭಗವಂತ ಎಲ್ಲದನ್ನೂ ನಿಯಮನ ಮಾಡ್ತಾನೆ, ಎಲ್ಲವೂ ಭಗವಂತನ ಅಧೀನದಲ್ಲಿದೆ ಅಂತ ಹೇಳುವುದು ಎರಡು ರೀತಿಯಲ್ಲಿಯೂ ಅಂದ್ರೆ ಭಗವಂತ ಎಲ್ಲದರ ಒಳಗೆ ಅಂತರ್ಯಾಮಿ ರೂಪದಿಂದ ಇದ್ದು ಎಲ್ಲದರ ಒಳಗೆ ಇದ್ದು ನಿಯಮನ ಮಾಡ್ತಾನೆ. ಒಂದು ವಿಧವಾದ ನಿಯಮನೆ ಅದು, ಒನ್ ಕೈಂಡ್ ಆಫ್ ಕಂಟ್ರೋಲ್ ಇಸ್ ಬೈ ಬೀಂಗ್ ಇನ್ಸೈಡ್ ಎವ್ರಿಥಿಂಗ್ ಅಂಡ್ ಕಂಟ್ರೋಲಿಂಗ್ ಇಟ್ ಫ್ರಮ್ ಇನ್ಸೈಡ್ ಅಟ್ ದ ಸೇಮ್ ಟೈಮ್ ಹಿ ಕಂಟ್ರೋಲ್ಸ್ ಎವ್ರಿಥಿಂಗ್ ಫ್ರಮ್ ಬೀಂಗ್ ಔಟ್ ಸೈಡ್ ಎಲ್ಲವನ್ನೂ ತನ್ನ ಒಳಗೆ ಇಟ್ಕೊಂಡು ಸುಮ್ಮನೆ ಹೊರಗಿರೋದಿಲ್ಲ. ಭಗವಂತ ಹೊರಗಿದ್ದಾನೆ ಅಂದ್ರೆ ಏನು, ಎಲ್ಲ ಜೀವರಾಶಿಗಳು ಎಲ್ಲ ಪ್ರಪಂಚವು ಎಲ್ಲ ಜಡ ಚೇತನಾತ್ಮಕ ಪ್ರಪಂಚ ಅವನಲ್ಲಿ ನೆಲೆಸಿದೆ, ಅವನು ಅವೆಲ್ಲದಕ್ಕೂ ಆಧಾರಭೂತನಾಗಿದ್ದಾನೆ, ಸಪೋರ್ಟ್ ಮಾಡ್ತಾ ಇದ್ದಾನೆ. ಈಸ್ ಕಂಟ್ರೋಲಿಂಗ್ ಫ್ರಮ್ ಇನ್ಸೈಡ್ ಸಪೋರ್ಟಿಂಗ್ ಫ್ರಮ್ ಔಟ್ ಸೈಡ್ ಈ ವಿಧವಾಗಿ ಭಗವಂತನನ್ನು ಸರ್ವತ್ರ ಕಾಣುವುದು. ಹೀಗೆ ಯಾರಾದ್ರೆ ಕಾಣ್ತಾನೋ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂತ ಮೈ ಪಶ್ಯತಿ ಎರಡೂ ಕಾಣಬೇಕು, ಹೊರಗೂ ಒಳಗೂ ಭಗವಂತನನ್ನು ಕಾಣಬೇಕು. ಹೀಗೆ ಯಾರು ಕಾಣುತ್ತಾನೋ ಅಂತಹ ಅವನಿಗೆ ಸಸ್ಯಾಹಂ ನ ಪ್ರಣಶ್ಯಾಮಿ ಸತಮೇನ ಪ್ರಣಶ್ಯತಿ ಎರಡು ವಿಧವಾದ ಔಟ್ಲುಕ್, ಏನು ಭಗವಂತ ಹೊರಗೆ ಇದ್ದಾನೆ ಭಗವಂತ ಒಳಗೆ ಇದ್ದಾನೆ, ಈ ಎರಡು ಔಟ್ಲುಕ್ ಇಟ್ಕೊಂಡೆ ಎರಡು ಪ್ರಯೋಜನಗಳು. ಏನು ಎರಡು ಪ್ರಯೋಜನಗಳು? ಸಸ್ಯ ಅಹಂ ನ ಪ್ರಣಶ್ಯಾಮಿ, ಇದು ಬಹಳ ಕಾಂಪ್ಲಿಕೇಟೆಡ್ ಆಗಿ ಇರುವಂತಹ ವಿಷಯ, ಬಹಳ ಜನಕ್ಕೆ ಗೊಂದಲ ಉಂಟಾಯಿತು. ಅದ ಆಚಾರ್ಯರು ಬಹಳ ಸುಂದರವಾಗಿ ಇದರ ಅರ್ಥವನ್ನು ಹೇಳ್ತಾ ಇದ್ದಾರೆ. ಸಸ್ಯ ಅಹಂ ನ ಪ್ರಣಶ್ಯಾಮಿ ಅನ್ನೋದಕ್ಕೆ ಸಸ್ಯ ಅಹಂ ನ ಪ್ರಣಶ್ಯಾಮಿ ಸರ್ವದಾ ಯೋಕ್ಷೇಮಂ ವಹಃ ಸ್ಯಾಮ್ ಇತ್ಯರ್ಥ. ಸಸ್ಯಾಹಂ ನ ಪ್ರಣಶ್ಯಾಮಿ ಅನ್ನುವುದಕ್ಕೆ ಅವನ ಯೋಗಕ್ಷೇಮಗಳನ್ನು ನಾನು ನೋಡ್ಕೊಳ್ತೀನಿ, ಅವನಿಗೆ ಯೋಗಕ್ಷೇಮ ಅಂದ್ರೆ ಏನು, ಯೋಗ ಏನು ಸಿಗಲಿಲ್ಲ ಅದೇ ಸಿಗಬೇಕಾಗಿತ್ತು ಅದನ್ನು ಸಿಗುವಂತೆ ಮಾಡುವುದು ಯೋಗ. ಕ್ಷೇಮ ಅಂದ್ರೆ ಯಾವುದು ಅವನಿಗೆ ಒಳ್ಳೇದು ಮಾಡುತ್ತೆ ಅದು ಅವನ ಹತ್ರ ಇದೆ, ಅದು ಒಳ್ಳೇದು ಮಾಡೋದು ಅವನನ್ನು ಬಿಟ್ಟು ಹೋಗದೆ ಅವನ ಹತ್ತಿರನೇ ಇರುವಂತಹದ್ದು, ಅಬ್ಸರ್ವ್ ಮಾಡುದು. ಒನ್ ಇಸ್ ಅಕ್ವೈರಿಂಗ್, ಮೇಕಿಂಗ್ ಅಕ್ವೈರ್, ದ ಅದರ್ ಒನ್ ಇಸ್ ಪ್ರಿಸರ್ವ್ ವಾಟ್ ಎವರ್ ಇಸ್ ಆಲ್ರೆಡಿ ಅಕ್ವೈರ್ಡ್. ಕ್ಷೇಮ ಅನ್ನೋದು ಪ್ರಿಸರ್ವಿಂಗ್ ವಾಟ್ ಎವರ್ ಇಸ್ ಆಲ್ರೆಡಿ ಅಕ್ವೈರ್ಡ್, ಯೋಗ ಅನ್ನೋದು ಮೇಕಿಂಗ್ ಒನ್ ಅಕ್ವೈರ್ ವಾಟ್ ಇಸ್ ರಿಕ್ವೈರ್ಡ್, ಅದನ್ನು ಯೋಗ. ಈ ವಿಧವಾಗಿ ಯೋಗಕ್ಷೇಮಗಳನ್ನು ನಾನು ನೋಡಿಕೊಳ್ಳುತ್ತೀನಿ ಅನ್ನುವುದು ಸಸ್ಯಾಹಂ ನ ಪ್ರಣಶ್ಯಾಮ ಅನ್ನುವುದಕ್ಕೆ ಅರ್ಥ. ಸಕ್ರಮೇಣ ಪ್ರಣಶ್ ಅನ್ನುವುದಕ್ಕೆ ಅರ್ಥ ಸದಾ ಮದ್ ಭಕ್ತೋ ಭವತಿ ಇತ್ಯರ್ಥ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಸಸ್ಯಾಹಂ ನ ಪ್ರಣಶ್ಯಾಮಿ ಅನ್ನುವುದಕ್ಕೆ ಅರ್ಥ ಸರ್ವದಾ ಯೋಗಕ್ಷೇಮವಹ ಸ್ಯಾಮ್ ಇತ್ಯರ್ಥ. ಅದೇ ವಿಧವಾಗಿ ಸಕ್ರಮೇಣ ಪ್ರಣಶ್ಯತಿ ಅನ್ನುವುದರ ಅರ್ಥ ಸದಾ ಮದ್ ಭಕ್ತೋ ಭವತಿ ಇತ್ಯರ್ಥ. ಇದು ಹಾಗೆ ಈ ಅರ್ಥ ರಾಯರು ಸರಿ ಆಚಾರ್ಯರು ವಿಸ್ತಾರವಾಗಿ ಹೇಳಿದ್ದಾರೆ ಅಂತ ಹೇಳಿ ರಾಯರು ಸಂಕ್ಷೇಪವಾಗಿ ಹೇಳಿದ್ದಾರೆ. ಇಲ್ಲಿ ಇದು ಒಳ್ಳೆ ಒಂದು ಎಕ್ಸಾಂಪಲ್ ಏನಂತ ಅಂದ್ರೆ ಆಚಾರ್ಯರು ವಿಸ್ತಾರವಾಗಿ ಹೇಳಿದ್ದಾರೆ, ರಾಯರು ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಆಚಾರ್ಯರು ವಿಸ್ತಾರವಾಗಿ ಹೇಳಿದ್ದಾರೆ ಮತ್ತು ಅದನ್ನು ನಾನು ವಿಸ್ತಾರ ಮಾಡಬೇಕಾಗಿದ್ದಿಲ್ಲ ಅಂತ ಹೇಳಿ ಆಚಾರ್ಯರು ಕೇಳಿದ ವಿಸ್ತಾರವಾಗಿ ಹೇಳಿದ್ದನ್ನು ರಾಘವೇಂದ್ರ ಸ್ವಾಮಿಗಳವರು ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ಆಚಾರ್ಯರಲ್ಲಿ ನಾವು ಹೇಳಿದಾಗ ನಾನು ನೆನಪಿಗೆ ತಂದುಕೊಂಡ್ರೆ ಅದಕ್ಕೆ ಸಸ್ಯಾಹಂ ನ ಪ್ರಶ್ಯಾಮಿ ಸರ್ವ ಸರ್ವದಾ ಯೋಗಕ್ಷೇಮ ಸ್ಯಾಮ್ ಇತ್ಯರ್ಥ ಅಂತ ಅದನ್ನು ಹಾಗೇ ರಾಯರು ಬರ್ತಾರೆ. ಆಚಾರ್ಯರ ಶಬ್ದ ಪ್ರಯೋಗವನ್ನು ಹಾಗೇ ಸಸ್ಯಾಹಂ ನ ಪ್ರಶ್ಯಾಮಿ ಇತಿ ಸರ್ವದಾ ಯೋಗಕ್ಷೇಮ ವಹಃ ಸ್ಯಾಮ್ ಇತ್ಯರ್ಥ. ಆಚಾರ್ಯರು ಭಾಷ್ಯದಲ್ಲಿ ಏನ್ ಹೇಳಿದ್ದಾರೋ ಅದೇ ಶಬ್ದಗಳನ್ನು ಹಾಗೆಯೇ ರಿಪ್ರೊಡ್ಯೂಸ್ ಮಾಡಿದ್ದಾರೆ ರಾಯರು. ಯಾಕಂದ್ರೆ ಆಚಾರ್ಯರು ಹೇಳಿದ್ದಾರೆ ಮತ್ತು ನಾನು ಅದನ್ನು ಮತ್ತು ವಿಸ್ತಾರ ಮಾಡಬೇಕಾಗಿದ್ದಿಲ್ಲ. ಅದೇ ವಿಧವಾಗಿ ಸತಮೇನ ಪ್ರಣಶ್ಯತಿ ಅನ್ನೋದಕ್ಕೆ ಸರ್ವದಾ ಮದ್ ಭಕ್ತೋ ಭವತಿ, ಸದಾ ಮದ್ ಭಕ್ತೋ ಸರ್ವದಾ ಅನ್ನೋದಕ್ಕೆ ಸದಾ, ಆಚಾರ್ಯರು ಸರ್ವದಾ ಅಂತ ಹೇಳಿದ್ದಾರೆ, ರಾಯರು ಸದಾ, ಅಷ್ಟೇ ಎರಡು ಒಂದೇ ಅರ್ಥ ಸಂಕ್ಷೇಪವಾಗಿ ಮಾಡಿದ್ದಾರೆ ರಾಯರು. ಆಚಾರ್ಯ ಹೇಳಿದನ್ನು ಹಾಗೆ ಮದ್ ಭಕ್ತೋ ಭವತಿ ಇತ್ಯರ್ಥ, ಅದರ ಅರ್ಥ ಅಷ್ಟೇ ಅಂತೇಳಿ. ಅದಕ್ಕೆ ಆಚಾರ್ಯರು ಇನ್ನೂ ವಿಸ್ತಾರವಾಗಿ ಹೇಳ್ತಾ ಹೇಳಿದ್ದಾರೆ. ಅದಕ್ಕೆ ರಾಯರು ಇನ್ನೂ ಅದು ನಾನು ವಿಸ್ತಾರವಾಗಿ ಹೇಳಲ್ಲ ಅಂತೇಳಿ ರಾಯರು ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಆಚಾರ್ಯ ಹೇಳಿದ್ದಾರೆ ಮತ್ತು ಅದನ್ನು ಯಾಕೆ ವಿಸ್ತಾರ ಮಾಡಬೇಕು. ಅದು ಆಚಾರ್ಯ ಹೇಳ್ತಾರೆ ಸತ್ಯಪಿ ಸ್ವಾಮಿನಿ ಅರಕ್ಷತಿ ಅನಾಥ ಏವಂ ಭೃತ್ಯೋಪಿ ಕೃತ್ಯೇ ಅಪಿ ಅಭಜತಿ ಅಭೃತ್ಯ ಇದೆ ಪ್ರಸಿದ್ಧಿ ಅಂತೇಳಿ. ಇದು ಸ್ವಲ್ಪ ಗೊಂದಲ ಉಂಟುವಾದಂತು. ಏನಂದ್ರೆ ತಸ್ಯಾಹಂ ನ ಪ್ರಣಶ್ಯಾಮಿ ಅನ್ನುವುದಕ್ಕೆ ಸತಿ ಅಪಿ ಸ್ವಾಮಿ ಅರಕ್ಷತಿ ಅನಾಥ ಅಂತೇಳಿ, ಅಂದ್ರೆ ಸ್ವಾಮಿ ಇದ್ದರೂ ಕೂಡ ಅವನು ರಕ್ಷಣೆ ಮಾಡದೇ ಇದ್ದರೆ ಆ ಒಡೆಯ ಸೇವಕನಲ್ಲಿ, ಒಡೆಯ ಇದ್ದಾನೆ ಸೇವಕ ಇದ್ದಾನೆ, ಒಡೆಯ ಸೇವಕ ಸ್ವಾಮಿ ಲಾರ್ಡ್ ಅಂಡ್ ದಿ ಸ್ಲೇವ್ ಆರ್ ಕಂಟ್ರೋಲರ್ ಅಂಡ್ ದ ಕಂಟ್ರೋಲ್ ಆರ್ ಯಜಮಾನ ಸೇವಕ ಒನ್ ಹೂ ಪ್ರೊಟೆಕ್ಟ್ ದ ಒನ್ ಹೂ ಇಸ್ ಲಾರ್ಡ್ ಅವನು ಅಂಡ್ ದ ಒನ್ ಹೂ ಇಸ್ ಎ ಸರ್ವೆಂಟ್ ಲಾರ್ಡ್ ಅಂಡ್ ದ ಸರ್ವೆಂಟ್ ಈ ರಿಲೇಶನ್ಶಿಪ್ ನಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಸಸ್ಯಾಹಂ ನ ಪ್ರಣಶ್ಯಾಮಿ ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ ಯಾವ ನಾವು ನಾಶ ಅನ್ನುವ ಶಬ್ದಕ್ಕೆ ನಮಗೆ ಲೋಕದಲ್ಲಿ ಇರುವ ಕಾನ್ಸೆಪ್ಟ್ ಏನಂದ್ರೆ ನಾಶ ಆಯ್ತು ಅಂದ್ರೆ ಡಿಸ್ಟ್ರಾಯ್ಡ್ ಅಂತೇಳಿ, ಸಮಥಿಂಗ್ ಇಸ್ ಡಿಸ್ಟ್ರಾಯ್ಡ್. ಬಟ್ ನಿಜವಾಗಿ ನಾಶ ಅಂದ್ರೆ ಇನ್ನೂ ಒಳಗಿನ ಅರ್ಥ ತಗೊಂಡ್ರೆ ನಾಶ ಅನ್ನುವ ಶಬ್ದಕ್ಕೆ ಡಿಸ್ಟ್ರಾಯ್ ಆಯ್ತು ಅಂದ್ರೆ ಅರ್ಥ ಏನು? ಆಸ್ ಇಫ್ ಇಟ್ ಡಸಂಟ್ ಎಕ್ಸಿಸ್ಟ್, ಅದರ ಪ್ರಯೋಜನ ಇಲ್ಲದೆ ಡಿಸ್ಟ್ರಾಯ್ ಆದಂತೇನೆ. ಸಮಥಿಂಗ್ ನಾಶ ಆಯಿತು ಅಂತ ಹೇಳಿದ್ರೆ ಅದು ನಮಗೆ ಪ್ರಯೋಗಕಾರಿಯೇ ಇಲ್ಲದೆ ಇದ್ದರೆ ಅದು ನಾಶ ಆದಂತೆ. ಇಟ್ಸ್ ಆಸ್ ಗುಡ್ ಆಸ್ ಡಿಸ್ಟ್ರಾಯ್ಡ್, ಆಸ್ ಗುಡ್ ಆಸ್ ಡಸಂಟ್ ಎಕ್ಸಿಸ್ಟ್. ಸೊ ಡಿಸ್ಟ್ರಾಯ್ಡ್ ಅನ್ನೋದಕ್ಕೆ ಆಸ್ ಗುಡ್ ಆಸ್ ನಾಟ್ ಎಕ್ಸಿಸ್ಟಿಂಗ್ ಅಂತ ಅರ್ಥ. ಸೊ ಈ ಸ್ವಾಮಿ ಸೇವಕನಲ್ಲಿ ಸ್ವಾಮಿ ಸಸ್ಯಾಹಂ ನ ಪ್ರಣಶ್ಯಾಮಿ ಅಂದ್ರೆ ನಾನು ಇಲ್ಲ ಅಂತ ಹೇಳುವಷ್ಟಿಲ್ಲ, ನಾನು ನಾಶ ಆಗೋದಂತಲ್ಲ ಇಲ್ಲಿ. ಅಂದ್ರೆ ಏನು ಇಲ್ಲಿ ಸಸ್ಯಾಹಂ ನ ಪ್ರಣಶ್ಯಾಮ ಅಂದ್ರೆ ಸ್ವಾಮಿ ಡಸ್ ನಾಟ್ ಎಕ್ಸಿಸ್ಟ್ ಅನ್ನೋದು ಅದು ಪ್ರಣಶ್ಯಾಮ ಅನ್ನೋದಕ್ಕೆ. ನ ಪ್ರಣಶ್ಯಾಮಿ ಇಟ್ ಇಸ್ ನಾಟ್ ದಟ್ ಆಸ್ ಇಫ್ ಐ ಡೋಂಟ್ ಎಕ್ಸಿಸ್ಟ್, ದಟ್ ಮೀನ್ಸ್ ಐ ಎಕ್ಸಿಸ್ಟ್ ಆಸ್ ಎ ಸ್ವಾಮಿ ನಾಟ್ ಎಕ್ಸಿಸ್ಟ್. ಭಗವಂತ ಯಾವಾಗಲೂ ಎಕ್ಸಿಸ್ಟ್ ಆಗ್ತಾನೆ, ಜೀವ ನಿತ್ಯ, ಪರಮಾತ್ಮ ನಿತ್ಯ. ಸೊ ನಾಶ ಆಗೋದು ಅನ್ನೋದು ಜೀವನಿಗೂ ನಾಶ ಇಲ್ಲ, ಪರಮಾತ್ಮನಿಗೂ ನಾಶ ಇಲ್ಲ. ಇಲ್ಲಿ ನಾಶ ಅನ್ನುವ ಶಬ್ದ ಅದರ ಅರ್ಥ ಏನು, ಯಾವ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿದರೆ, ಯಾಕಂದ್ರೆ ಭಗವಂತ ನಾಶ ಇಲ್ಲ, ಭಗವಂತ ಜೀವನಿಗೂ ನಾಶ ಇಲ್ಲ. ಸಸ್ಯಾಹಂ ನ ಜೀವನನ್ನು ನಾನು ನಾಶ ಮಾಡೋದಿಲ್ಲ ಅಂದ್ರೂ ಅರ್ಥ ಇಲ್ಲ. ಜೀವ ನನ್ನ ದೃಷ್ಟಿಯಲ್ಲಿ ನಾಶವಾಗುವುದಿಲ್ಲ ಅಂದ್ರೂ ಅರ್ಥ ಇಲ್ಲ. ಭಗವಂತನ ದೃಷ್ಟಿಯಲ್ಲಿ ನಾಶ ಆಗುವುದು ಆಗದೆ ಇರುವುದಂದ್ರೆ ಏನರ್ಥ? ವಾಟ್ ಡಸ್ ಇಟ್ ಮೀನ್ ಅಂದ್ರೆ ಭಗವಂತ ಇಲ್ಲದೆ ಹೋಗುವುದು ಅಂಬೋದಿಲ್ಲ ಜೀವನಿಗೆ. ಅಂದ್ರೆ ಸ್ವಾಮಿ ರೂಪೇಣ ಭಗವಂತ ಯಾವಾಗಲೂ ಇರ್ತಾನೆ. ಸ್ವಾಮಿ ರೂಪದಿಂದ ಇದ್ದು, ಯಜಮಾನ ರೂಪದಿಂದ ಇದ್ದು, ಯಜಮಾನನಾಗಿ ಸೇವಕನನ್ನು ರಕ್ಷಣೆ ಮಾಡಿದರೆ ಅದು ಭಗವಂತ ನಮ್ಮನ್ನು ಒಲಿದು ಬಂದಂತೆ. ಒಲಿದು ಭಗವಂತ ಒಲಿದಿದ್ದಾನೆ ಅಂದ್ರೆ ಏನು? ಭಗವಂತ ರಕ್ಷಣೆ ಮಾಡಿದ್ದಾನೆ. ಭಗವಂತ ರಕ್ಷಣೆ ಮಾಡಿದ್ದಾನೆ ಅಂದ್ರೆ ಅದು ಅದೇ ಭಗವಂತ ರಕ್ಷಣೆ ಮಾಡಲಿಲ್ಲ ಅಂದ್ರೆ ಅನಾಥ. ನಾವು ಅನಾಥರು, ನಿಜವಾಗಿ ನಾವು ಅನಾಥರು. ಭಗವಂತ ರಕ್ಷಣೆ ಮಾಡಿದ ಸನಾಥರು, ವಿ ಹ್ಯಾವ್ ದ ಲಾರ್ಡ್. ಆ ಕಾರಣದಿಂದ ತಸ್ಯಾಹಂ ನ ಪ್ರಶ್ನಾಮಿ ಅಂತಿದ್ರೆ ಯೋಗಕ್ಷೇಮ ವಹಾಮಿ ಅನ್ನೋದಕ್ಕೆ ಅರ್ಥ ಏನಂದ್ರೆ ಸ್ವಾಮಿ ರೂಪೇಣ ಯೋಗಕ್ಷೇಮ ವಹಾಮಿ, ನಾನು ಯಜಮಾನನಾಗಿ ಆ ಭಕ್ತನನ್ನು ಕಾಪಾಡ್ತೀನಿ ಅಂತ ಭಗವಂತ ತಾನು ಕಂಕಣಬದ್ಧನಾಗುತ್ತಾನೆ. ಅದು ತಸ್ಯಾಹಂ ನ ಪ್ರಶ್ನಾಮಿ. ಸತಮೇನ ಪ್ರಣಶಿತಿ ಅಂತ ಹೇಳಿದ್ರೆ ಸೇವಕನಾದವನು ಅವನು ಭಗವಂತನನ್ನ ಅಪ್ಪ, ಭಗವಂತನೇ ನೀನು ನನ್ನ ಒಡೆಯ ಅಂತ ಹೇಳಿ ಭಗವಂತನಿಗೆ ಸೇವಕತ್ವೇನ ಮಾಡಿದರೆ ಆವಾಗ ಸ್ವಾಮಿ ಸೇವಕ, ಒಡೆಯ ಸೇವಕ, ಯಜಮಾನ ಸೇವಕ. ಇಲ್ಲಿ ನಾವು ನೋಡಬೇಕಾಗಿರೋ ದೃಷ್ಟಿ ಇದು. ಒಂದು ಏನಂದ್ರೆ ಸ್ವಾಮಿ ಸೇವಕ ರಿಲೇಶನ್ಶಿಪ್ ನಲ್ಲಿ ಸ್ವಾಮಿಗೆ ಸ್ವಾಮಿತ್ವ ಭಾವನೆ ಇಲ್ಲದೇ ಇದ್ದರೆ ಅವನು ಸೇವಕನನ್ನು ರಕ್ಷಣೆ ಮಾಡೋದಿಲ್ಲ. ಅದೇ ವಿಧವಾಗಿ ಸ್ವಾಮಿ ಸೇವಕರ ರಿಲೇಶನ್ಶಿಪ್ ನಲ್ಲಿ ಸೇವಕನಿಗೆ ಸ್ವಾಮಿ ಭಾವನೆ ಇಲ್ಲದೇ ಇದ್ದರೆ ಅವನು ಸ್ವಾಮಿ ತನ್ನ ಸ್ವಾಮಿಗೆ ಸೇವೆ ಮಾಡೋದಿಲ್ಲ. ಸೊ ಸ್ವಾಮಿ ಸೇವಕ, ಯಜಮಾನ ಸೇವಕ ರಿಲೇಶನ್ಶಿಪ್ ಕಂಪ್ಲೀಟ್ ಆಗಬೇಕಂದ್ರೆ, ಇಫ್ ಇಟ್ ಹ್ಯಾಸ್ ಟು ಬಿ ಕಂಪ್ಲೀಟ್, ಇಫ್ ಇಟ್ ಹ್ಯಾಸ್ ಟು ಬಿ ಟೋಟಲ್, ಅದಕ್ಕೆ ಎರಡು ಬೇಕಾಗಿದೆ. ಏನು? ಸ್ವಾಮಿಗೆ, ಯಜಮಾನನಿಗೆ ಇವನು ನನ್ನ ಸೇವಕ ಅನ್ನುವ ಒಂದು ಭಾವನೆ ಪೂರ್ಣವಾಗಿ ಬರಬೇಕು. ಆವಾಗಲೇ ಅದು ಸ್ವಾಮಿಗೆ ತಾನು ಸ್ವಾಮಿ ಅನ್ನುವುದನ್ನು ಒಪ್ಪಿದ್ದೀನಿ ಅಂತೇಳಿ. ಅಂದ್ರೆ ಒಡೆಯನಾದವನು ಒಡೆಯ ತನ್ನ ಸೇವಕನನ್ನು ನೋಡಿ ನಾನು ಇವನ ಒಡೆಯನಾಗಿದ್ದೀನಿ, ನಾನು ಇವನನ್ನು ಕಾಪಾಡ್ತೀನಿ, ಇವನು ನನ್ನ ಭೃತ್ಯ, ಅವನ ರಕ್ಷಣೆ ಮಾಡುವುದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಒಪ್ಪಿಕೊಂಡು ಸ್ವಾಮಿಯಾದವನು ಒಡೆಯನಾದವನು ಸಂಕಟಬದ್ಧನಾಗ್ತಾನೆ. ಇವನನ್ನು ನಾನು ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ, ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್, ಐ ವಿಲ್ ಪ್ರೊಟೆಕ್ಟ್ ಅಂತ ಯಾವಾಗ ಆದ್ರೆ ಒಡೆಯ ಹೇಳ್ತಾನೋ ದಟ್ ಮೇಕ್ಸ್ ಆಫ್ ದ ರಿಲೇಶನ್ಶಿಪ್. ಸೇವಕನಾದವನು ಇವನು ನನ್ನ ಒಡೆಯ, ಇವನು ಸೇವೆ ನಾನು ಮಾಡ್ತೀನಿ ಅಂತ ಸೇವಕನ. ಸೊ ದ ಔಟ್ಲುಕ್ ಆಫ್ ದ ಸ್ವಾಮಿ ಅಂಡ್ ದ ಔಟ್ಲುಕ್ ಆಫ್ ದ ಸೇವಕ ಎರಡೂ ಸೇರಿದಾಗ ಮಾತ್ರವೇ ಅದು ಕಂಪ್ಲೀಟ್ ಆಗುತ್ತೆ. ಅಪೋಸ್ ಈ ಕೇಸ್ ನಲ್ಲಿ ಭಗವಂತನ ಇಚ್ಛೆ ಇದ್ದರೇನೆ ಸೇವಕ ಭಗವಂತನನ್ನು ಒಡೆಯ ಅಂತ ಒಪ್ಪುತ್ತಾನೆ, ಅದು ಜೀವನ ಸ್ವರೂಪ ಯೋಗ್ಯತಾನುಸಾರವಾಗಿ ಭಗವಂತ ಮಾಡ್ತಾನೆ, ಅದಿರಲಿ. ಆದರೆ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಏನಂತ ಹೇಳಿದರೆ ಎರಡು ಕಡೆನೂ ರಿಲೇಶನ್ಶಿಪ್ ಒಪ್ಪಿದರೆ ಒಡೆಯನಾದವನು ನಾನು ಒಡೆಯ ಅಂತ ಒಪ್ಪಬೇಕು, ಸೇವಕನಾದವನು ನಾನು ಸೇವಕ ಅಂತ ಒಪ್ಪಬೇಕು, ಒಡೆಯನಾದವನು ಸೇವಕನ ರಕ್ಷಣೆ ಮಾಡುವ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಸೇವಕನಾದವನು ಒಡೆಯನನ್ನು ನಾನು ಸೇವೆ ಮಾಡ್ತೀನಿ ಅನ್ನುವ ನಿರ್ಧಾರಕ್ಕೆ ಬರಬೇಕು. ಎರಡೂ ಆದರೆ ಮಾತ್ರ ಒಡೆಯ ಸೇವಕ, ಸ್ವಾಮಿ ಸೇವಕ, ಯಜಮಾನ ಸೇವಕನ ಆ ರಿಲೇಶನ್ಶಿಪ್ ಪೂರ್ತಿ ಆಗುತ್ತೆ. ಅದನ್ನೇ ಹೇಳ್ತದೆ ಸಸ್ಯಾಹಂ ನ ಪ್ರಣಶ್ಯಾಮಿ ಸತಮೇ ನ ಪ್ರಣಶ್ಯತಿ ಅನ್ನೋದಕ್ಕೆ. ಅದನ್ನು ಅದೇ ಆಚಾರ್ಯರು ಹೇಳಿದ್ದನ್ನು ರಾಯರು ಮತ್ತೆ ವಿಸ್ತಾರ ಮಾಡ್ತಾ ಇಲ್ಲ, ರಾಯರು ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಅದು ಗರುಡ ಪುರಾಣದಿಂದ ಅದಕ್ಕೆ ಆಚಾರ್ಯರು ಕೋಟ್ ಮಾಡಿ ಸರ್ವದಾ ಸರ್ವಭೂತೇಶು ಸಮಂ ಮಾಂ ಯ ಪ್ರಪಶ್ಯತಿ ಅಚಲಾ ತಸ್ಯ ಭಕ್ತಿ ಸ್ಯಾತ್ ಯೋಗಕ್ಷೇಮಂ ವಹಾಮ್ಯಹಂ ಇತಿ ಗಾರುಡೇ ಅಂತ ಗರುಡ ಪುರಾಣದ ವಚನ. ಈ ಗರುಡ ಪುರಾಣದ ವಚನಕ್ಕೂ ಈ ಇಲ್ಲಿ ಹೇಳಿದ ಈ ಗೀತಾ ಶ್ಲೋಕಕ್ಕೂ ಆಚಾರ್ಯರು ಮಾಡಿದಂತಹ ವಿಸ್ತಾರ ಏನು? ಸರ್ವದಾ ಯೋಗಕ್ಷೇಮಂ ವಹಃ ಸ್ಯಾಂ ಅನ್ನುವುದು, ಸರ್ವದಾ ಮದ್ಭಕ್ತೋ ಭವತಿ ಅನ್ನುವುದು, ಸತಿ ಅಪಿ ಸ್ವಾಮಿ ಅರಕ್ಷತಿ ಅನಾಥ ಅಂದ್ರೆ ಸ್ವಾಮಿಯಾದವನು ರಕ್ಷಣೆ ಮಾಡದೇ ಇದ್ದರೆ ಆ ಸೇವಕ ಅನಾಥನಾಗುತ್ತಾನೆ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಂದ್ರೆ ಸ್ವಾಮಿಯಾದವನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳದೇ ಇದ್ದರೆ ಅದು ಸೇವಕನಿಗೆ ಹಾನ್, ಇಟ್ಸ್ ಬ್ಯಾಡ್ ಫಾರ್ ದ ಸೇವಕ. ಸೇವಕನಾದವನು
ಆ ಸ್ವಾಮಿಯ ಸೇವೆಯನ್ನು ಮಾಡೋದಿಲ್ಲ ಅಂತ ಹೇಳಿದ್ರೆ ದ ಹಾರ್ಟ್ ಕಮ್ಸ್ ಆನ್ ಟು ದ ಸೇವಕ ಓನ್ಲಿ. ನಾವು ದೇವರನ್ನು ಒಪ್ಪದೇ ಇದ್ದರೆ ಕಷ್ಟ ಬರೋದು ನಮಗೆ, ದೇವರು ನಮ್ಮನ್ನು ಒಪ್ಪದೇ ಇದ್ದರೂ ಕಷ್ಟ ಬರೋದು ನಮಗೆ. ದೇವರಿಗೆ ಏನೂ ನಷ್ಟ ಇಲ್ಲ, ಅವನಿಗೆ ಯಾವ ಕಷ್ಟವೂ ಇಲ್ಲ, ಯಾವ ನಷ್ಟವೂ ಇಲ್ಲ. ಆ ಕಾರಣದಿಂದ ಈ ಎರಡ ಕಡೆನೂ ಈ ರಿಲೇಷನ್ಶಿಪ್ ಕಂಪ್ಲೀಟ್ ಆಗಬೇಕು. ಅದು ಭಗವಂತನಿಂದಲೇ, ಅನುಗ್ರಹದಿಂದಲೇ ಆಗಬೇಕು. ಅದರಿಂದ ಪ್ರಯೋಜನ ಬರೋದು ಸೇವಕನಿಗೆ ಮಾತ್ರವೇ. ಭಗವಂತನಿಗೆ ಯಾವ ಪ್ರಯೋಜನವೂ ಇಲ್ಲ, ಸ್ವಾಮಿಗೆ ಯಾವ ಪ್ರಯೋಜನವೂ ಇಲ್ಲ. ಸ್ವಾಮಿ ಒಪ್ಪಿದರೆ ಸೇವಕನಿಗೆ ಪ್ರಯೋಜನ, ಯೋಗಕ್ಷೇಮಗಳನ್ನು ನೋಡ್ಕೊಳ್ತಾನೆ. ಸೇವಕ ಒಪ್ಪಿದರೆ ಭಗವಂತ ಅನುಗ್ರಹ ಮಾಡ್ತಾನೆ, ಅದು ಸೇವಕನಿಗೆ. ಯಾವಾಗಾದ್ರೆ ಏವಂ ವೃತ್ತಿಯ ಅಭಜತಿ ಅಭೃತ್ಯ ಅಂತೇಳಿ, ಸೇವಕನಾದವನು ವೃತ್ಯನಾದವನು ಭಜನೆ ಮಾಡದಿದ್ದರೆ, ಸೇವೆ ಮಾಡದೇ ಇದ್ದರೆ ಅವನು ವೃತ್ತಿಯನೇದವನು ಅಭೃತ್ಯ ಆಗ್ತಾನೆ. ವೃತ್ತಿಯನಲ್ಲ ಅಂತ ಹೇಳಿದರೆ ಸ್ವಾಮಿ ರಕ್ಷಣೆ ಮಾಡೋದಿಲ್ಲ. ಸ್ವಾಮಿ ರಕ್ಷಣೆ ಮಾಡೋದಿಲ್ಲ ಅಂದ್ರೆ ವೃತ್ತಿಯನಿಗೆ ನಷ್ಟವೇ. ಸ್ವಾಮಿ ಆದವನು ನಾನು ಸ್ವಾಮಿ ಅಲ್ಲ ಅಂತ ಹೇಳಿದರು ನಷ್ಟ ವೃತ್ತಿಯನಿಗೆ. ಹಾಗೆ ಮಾಡಿದರೂ ಆ ರಿಲೇಷನ್ಶಿಪ್ ಕಂಪ್ಲೀಟ್ ಆಗದೇ ಇದ್ದರೆ ನಷ್ಟ ಬರುವುದು ವೃತ್ತಿಯನಿಗೆ. ಅದಕ್ಕೆ ವೃತ್ತಿಯನಾದವನು, ನಾವು ವೃತ್ತಿಯರು, ಭಗವಂತನ ಸೇವಕರು, ಅವನ ಭಜನೆ ಮಾಡಲೇಬೇಕು. ಅಭಜತಿ ಭಜನೆ ಮಾಡದೇ ಇದ್ದರೆ ನಾವು ಅಭೃತ್ಯರಾಗ್ತೀವಿ, ಅಂದ್ರೆ ವೃತ್ತಿಯರಾಗೋದಿಲ್ಲ, ಅಂದ್ರೆ ಅದರಿಂದ ನಷ್ಟ ನಮಗೆ. ಭಗವಂತ ನಮಗೆ ಸ್ವಾಮಿ ಅಲ್ಲ, ನಾವು ಭಗವಂತನ ಭೃತ್ಯರಲ್ಲ ಸೇವೆ ಮಾಡದೇ ಇದ್ದರೆ. ಅದೇ ವಿಧವಾಗಿ ಭಗವಂತನಾದವನು ಅರಕ್ಷತೆ, ಅವನು ಸರಿ ನಾವು ಸೇವೆ ಮಾಡ್ತೀವಿ, ನಾವು ಸೇವೆ ಮಾಡಿಬಿಟ್ಟಿದ್ವಿ, ದೇವರು ರಕ್ಷಣೆ ಮಾಡಲೇಬೇಕು. ಇಲ್ಲ, ನಾವು ಸೇವೆ ಮಾಡಿದರೂ ದೇವರು ಒಪ್ಪಿದರೆ ಮಾತ್ರನೇ ಅವನು ರಕ್ಷಣೆ ಮಾಡಬೇಕಂತ ನಿಶ್ಚಯ ಮಾಡಿಕೊಂಡ್ರೆ ಮಾತ್ರನೇ ರಕ್ಷಣೆ ಆಗುತ್ತೆ. ಆ ಕಾರಣದಿಂದ ಅವನು ರಕ್ಷಣೆ ಮಾಡದೇ ಇದ್ದರೆ ನಾವು ಅನಾಥರೇ. ಸೊ ನಾವು ಸನಾಥರಾಗಬೇಕಂದ್ರೆ ಎರಡೂ ಆಗಬೇಕು. ಭಗವಂತ ಒಪ್ಪಬೇಕು ಸ್ವಾಮಿ ಅಂತ ಹೇಳಿ, ನಾವು ಭಗವಂತನನ್ನು ಒಪ್ಪಬೇಕು, ನಾವು ಅವನು ಭೃತ್ಯರು ಅಂತ ಹೇಳಿ. ಅಂದ್ರೆ ನಾವು ಭಗವತ್ ಭಕ್ತರಾಗಬೇಕು, ಭಗವಂತ ನಮ್ಮ ರಕ್ಷಕನಾಗಬೇಕು. ಎರಡೂ ಆಗಬೇಕಂತ ಹೇಳಿದರೆ ಎರಡೂ ವಿಧವಾದ, ಫ್ರಮ್ ದ ಸ್ವಾಮಿ ಟು ಸೇವಕ, ಫ್ರಮ್ ಸೇವಕ ಟು ಸ್ವಾಮಿ, ಎರಡು ರಿಲೇಷನ್ಶಿಪ್ ಕಂಪ್ಲೀಟ್ ಆದರೆ ಮಾತ್ರ ನಾವು ಭಗವಂತನಿಂದ ಪ್ರಯೋಜನವನ್ನು ಪಡೆದಂತ ಆಗತ್ತೆ. ಅದಕ್ಕೆ ಅದನ್ನು ಇಲ್ಲಿ ಬಹಳ ಸುಂದರವಾಗಿ ತಸ್ಯಾಹಂನ ಪ್ರಣಶ್ಯಾಮಿ ಸತಮೇನ ಪ್ರಣಶ್ಯತಿ ಅಂತ ಎರಡು ಹೇಳುವುದಕ್ಕಾಗಿ ಎರಡು ಮುಖಗಳನ್ನು ತೋರಿಸಿಕೊಡ್ತಾ ಎರಡೂ ಇಂಪಾರ್ಟೆಂಟು. ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಒಪ್ಪಬೇಕು, ನಾವು ಭಗವಂತನ ಸೇವೆ ಮಾಡಬೇಕು, ಅದರ ಆ ಮಾಡಬೇಕನ್ನುವ ಉದ್ದೇಶ ನಮಗೆ ಬರುವಂತೆ ಭಗವಂತ ಅನುಗ್ರಹ ಮಾಡಬೇಕು, ಅದು ಇಂಪಾರ್ಟೆಂಟ್. ಎರಡೂ ಆಗಬೇಕು. ಅದು ಯಾರಿಗೆ ಆಗತ್ತೆ, ಇಂತಹ ಪ್ರಯೋಜನ ಯಾರಿಗೆ ಬರುತ್ತೆ? ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂತಮಯ ಪಶ್ಯತಿ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಂತ ಹೇಳಿದ್ರೆ, ಯಾರಿಗಾದರೆ ಭಗವಂತ ಎಲ್ಲಗಡೆ ನೆಲೆಸಿದ್ದಾನೆ, ಹೊರಗೂ ಒಳಗಿಂದ ಅವನು ಎಲ್ಲವನ್ನು ಧಾರಣೆ ಮಾಡಿ ಕಾಪಾಡ್ತಾ ಇದ್ದಾನೆ ಅನ್ನೋ ತಿಳುವಳಿಕೆ ಪೂರ್ಣವಾಗಿ ಜೀರ್ಣವಾಗತ್ತೋ ಅಂತಹ ವ್ಯಕ್ತಿ ಮಾತ್ರವೇ ಟೂ ವೇ ರಿಲೇಷನ್ಶಿಪ್ ನಲ್ಲಿ ಆ ಭಗವಂತನ ಕೈವಾಡ ಇದೆ ಅನ್ನುವ ತಿಳುವಳಿಕೆ ಬಂದವನಾಗಿ ಅವನು ನಮಗೆ ಆ ಭಾವನೆಯನ್ನು ಕೊಟ್ಟು ನಮ್ಮಿಂದ ಸೇವೆಯನ್ನು ಮಾಡಿಸಿಕೊಂಡು ನಮ್ಮನ್ನು ಅವನೇ ಕಾಪಾಡ್ತಾನೆ ಅನ್ನುವ ತಿಳುವಳಿಕೆ ಬರಬೇಕಂದರೆ ಅವನು ಹೊರಗೂ ಒಳಗೂ ನಿಂತು ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ ಅನ್ನುವುದು ಜೀರ್ಣವಾದರೆ ಮಾತ್ರ ಅಂತಹ ತಿಳುವಳಿಕೆ ನಮಗೆ ಬರುತ್ತೆ. ಆ ಭಾವನೆ ಜೀರ್ಣವಾಗದೇ ಇದ್ದರೆ ಆ ಧ್ಯಾನ ಯೋಗ ನಮಗೆ ಬರುವುದಿಲ್ಲ. ಧ್ಯಾನ ಯೋಗ ಬರದೇ ಇದ್ದರೆ ಆ ಧ್ಯಾನ ಯೋಗದ ಫಲ ನಮಗೆ ಸಿಗುವುದಿಲ್ಲ. ಆ ಕಾರಣದಿಂದ ಈ ಭಾವನೆ ಬರಬೇಕಂದ್ರೆ ಈ ಭಗವಂತನ ಅನುಗ್ರಹ ಇರಬೇಕು. ಇದನ್ನೇ ನಮಗೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಎರಡು ಕಾರ್ಯಗಳು ನಾಡಬೇಕು. ಯೋ ಮಾಂ ಪಶ್ಯತಿ ಸರ್ವತ್ರ, ಭಗವಂತನನ್ನು ಹೊರಗು ಒಳಗು ನೋಡು, ಸರ್ವಂ ಸಮಯಶಕ್ತಿ ಎಲ್ಲವೂ ಭಗವಂತನಲ್ಲಿದೆ ಅಂತ ಎರಡು ವಿಧವಾದ ದೃಷ್ಟಿ ಇದ್ದವನಿಗೆ ಎರಡು ವಿಧವಾದ ರಿಲೇಷನ್ಶಿಪ್. ಭಗವಂತ ನಮ್ಮನ್ನು ಒಪ್ಪುತ್ತಾನೆ, ನಾವು ಭಗವಂತನನ್ನು ಒಪ್ಪುತ್ತೀವಿ. ಎರಡೂ ಆಗಿ ಸತ್ಯಾಹಂ ನ ಪ್ರಣಶ್ಯಾಮಿ ಸತಮೇ ನ ಪ್ರಣಶ್ಯತಿ, ನಾವು ಭಗವದ್ ಭಕ್ತರಾಗ್ತೀವಿ, ಭಗವಂತ ನಮ್ಮ ರಕ್ಷಕನೂ ಆಗ್ತಾನೆ. ಎರಡೂ ಆಗತ್ತೆ. ಅದರಿಂದ ಪ್ರಯೋಜನ ನಮಗೆ ಮಾತ್ರವೇ ಪ್ರಯೋಜನ, ಭಗವಂತನಿಗೆ ಯಾವ ಪ್ರಯೋಜನವೂ ಇಲ್ಲ ಅನ್ನೋದು ಇಲ್ಲಿ ಮುಖ್ಯವಾದ ಅಂಶ. ಅದನ್ನು ಈ ಒಂದು ಶ್ಲೋಕದಲ್ಲಿ, ಗೀತಾ ಶ್ಲೋಕದಲ್ಲಿ ಆಚಾರ್ಯರು ವಿಸ್ತಾರವಾಗಿ ಹೇಳಿದ್ದಾರೆ, ರಾಯರು ಸಂಕ್ಷೇಪವಾಗಿ ಹೇಳಿ ಆಚಾರ್ಯರು ಹೇಳಿದ್ದಾರೆ. ಇನ್ನು ನಾನು ಇದನ್ನು ಮತ್ತು ವಿಸ್ತಾರ ಮಾಡಬೇಕಾಗಿಲ್ಲ ಅಂತ ಹೇಳಿ ರಾಯರು ಸಂಕ್ಷೇಪವಾಗಿ ಬಿಟ್ಟಿದ್ದಾರೆ. ಯಾಕಂದ್ರೆ ಆಚಾರ್ಯ ಹೇಳಿದ್ದಾರೆ ಅಂತ ಹೇಳಿ ಅದನ್ನು ಬಿಟ್ಟಿದ್ದಾರೆ, ಸಂಕ್ಷೇಪವಾಗಿ ಮಾತ್ರ ರಾಯರು ಹೇಳಿದ್ದಾರೆ. ಅದು ಹೇಳಿದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ, 31ನೇ ಶ್ಲೋಕದಲ್ಲಿ ಅದನ್ನು ಇನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಸರ್ವಭೂತ ಸ್ಥಿತಂ ಯೋ ಮಾಂ ಭಜತಿ ಏಕತ್ವ ಆಶ್ರಿತಃ ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ. ಅಂದ್ರೆ ಇಷ್ಟು ಪ್ರಯೋಜನ ಈ ಭಗವಂತ ರಕ್ಷಣೆ ಮಾಡೋ ಪ್ರಯೋಜನ ಅದೆಲ್ಲ ಆಯ್ತು, ಸರಿ ಭಗವಂತ ರಕ್ಷಣೆ ಮಾಡ್ತಾನೆ, ರಕ್ಷಣೆ ಮಾಡೋದಾಗಲಿ, ರಕ್ಷಣೆ ಮಾಡಿದರೂ ಕೂಡ ನಮಗೆ ಆ ನಿತ್ಯ ಮೋಕ್ಷ ಅನ್ನುವುದು ಆವಾಗ ರಕ್ಷಣೆ ಮಾಡೋದಾಯ್ತು. ಆದ್ರೆ ಗ್ಯಾರಂಟೀಡ್ ಮೋಕ್ಷ ಇದೋ ಇಲ್ಲವೋ ಅಪರೋಕ್ಷ ಜ್ಞಾನಿಯಾದವನಿಗೆ, ಇಂತಹ ತಿಳುವಳಿಕೆ ಬಂದವನಿಗೆ ಅಂತ ಹೇಳಿದ್ರೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯೋ ಮಾಂ ಇತಿ ಶ್ಲೋಕ ಉಕ್ತಮೇವ ಸ್ಪಷ್ಟಯತಿ ಸರ್ವ ಇತಿ ಅಂತೇಳಿ ಈ ಸರ್ವಭೂತ ಸ್ಥಿತಂ ಅನ್ನುವ ಶ್ಲೋಕದಿಂದ ಏನ್ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಏಕತ್ವಮಾಸ್ಥಿತ, ಏಕತ್ವಮಾಸ್ಥಿತ ಅಂದ್ರೆ ಏಕತ್ವಂ ಆ ಸ್ಥಿತ ಅಂದ್ರೆ ಭಗವಂತನನ್ನು ಸರ್ವತ್ರ ಪರಮೇಶ್ವರ ಏವ ಇತಿ ಆಸ್ಥಿತೋ ಜ್ಞಾನಿ ಸರ್ವಭೂತಸ್ಥಂ ಮಾಂ ಭಜತಿ ಸೇವತೆ ಅಂತೇಳಿ. ಸೊ ಇಲ್ಲಿ ಸರ್ವಭೂತ ಸ್ಥಿತಂ ಯೋ ಮಾಂ ಭಜತಿ ಏಕತ್ವಮಾಸಿತ, ಸರ್ವಭೂತ ಸ್ಥಿತನಾದಂತಹ ಮಾಂ ನನ್ನನ್ನು ಯೋ ಯಾರಾದರೆ ಏಕತ್ವಮಾಸಿತ ಏಕತ್ವದ ಭಾವನೆಯಿಂದ ಭಜತಿ ಸೇವೆಯನ್ನು ಮಾಡ್ತಾನೋ ಸರ್ವಥಾ ವರ್ತಮಾನೋಪಿ, ಸರ್ವಥಾ ಅಂದ್ರೆ ಸರ್ವದಾ, ಸರ್ವಥಾ ಅನ್ನುವ ಶಬ್ದಗಳಿಗೆ ಅರ್ಥ ಬೇರೆ, ಸರ್ವದಾ ಅಂದ್ರೆ ಯಾವಾಗಲೂ ಅಂತ ಅರ್ಥ, ಸರ್ವಥಾ ಅಂದ್ರೆ ಎಲ್ಲ ರೀತಿಯಲ್ಲಿಯೂ, ಎಲ್ಲ ರೀತಿಯಲ್ಲಿಯೂ ವರ್ತಮಾನೋಪಿ, ಎಲ್ಲ ರೀತಿಯಲ್ಲಿಯೂ ಅಂದ್ರೆ ಏನು, ಸರ್ವಥಾ ಅಂತ ಹೇಳಿದ್ರೆ ಏನು, ನ್ಯಾಯವಾಗಿ ನ್ಯಾಯ ಮಾರ್ಗದಲ್ಲಿ ಇರಲಿ ಅನ್ಯಾಯ ಮಾರ್ಗದಲ್ಲಿ, ಸರ್ವಥಾ ಅಂದ್ರೆ ಹಾಗೆ ವರ್ತಮಾನವಾದರೂ ಕೂಡ, ಹಾಗೆ ನಡೆದರೂ ಕೂಡ, ಹಾಗೆ ಇದ್ದರೂ ಕೂಡ ಅಂತ ಹೇಳಿ ಇದನ್ನು ಸ್ವಲ್ಪ ವಿಸ್ತಾರ ಮಾಡಿದೆ. ಯಾಕಂದ್ರೆ ಬಹಳ ಜನಕ್ಕೆ ಸ್ವಲ್ಪ ಗೊಂದಲ ಉಂಟು ಮಾಡುವಂತ ವಿಷಯ, ಅದನ್ನು ಸ್ವಲ್ಪ ವಿಸ್ತಾರ ಮಾಡ್ತೀವಿ. ಸರ್ವದಾ ಅಂದ್ರೆ ಯಾವಾಗಲೂ ಅಂತೇಳಿ, ಸರ್ವದಾ ಅಂದ್ರೆ ಆಲ್ವೇಸ್, ಸರ್ವಥಾ ಇನ್ ಆಲ್ ಮ್ಯಾಟರ್ಸ್, ಇನ್ ಆಲ್ ಪಾಸಿಬಲ್. ನೋಡ್ರಿ ಇದು ಒಂದು ಆಲ್ವೇಸ್ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಅದೇ ಸರ್ವಥಾ ಸರ್ವದಾ ಅನ್ನೋದು, ಸರ್ವಥಾ ಸರ್ವದಾ ಆಲ್ವೇಸ್, ಆಲ್ವೇಸ್ ALWAYS ಅಂತೇಳಿ, ALLWAYS ALWAYS ಅಟ್ ಆಲ್ ಟೈಮ್ಸ್ ಅಂತ, ಆಲ್ವೇಸ್ ALWAYS ಅನ್ನೋದು ಆಲ್ವೇಸ್ ಅಂದ್ರೆ ಅಟ್ ಆಲ್ ಟೈಮ್ಸ್, ಅದು ಸರ್ವದಾ, ಸರ್ವದಾ ಅಟ್ ಆಲ್ ಟೈಮ್ಸ್ ಅಂತ ಅರ್ಥ. ಸರ್ವಥಾ ಇನ್ ಆಲ್ ಪಾಸಿಬಲ್ ವೇಸ್ ಅಂತೇಳಿ, ಸರ್ವಥಾ ಅನ್ನೋದು ವೇ, WAY ವೇ ಅಂತೇಳಿ. ಸೊ ALLWAYS ಆಲ್ ವೇಸ್ ಅನ್ನೋದಕ್ಕೆ ಸರ್ವಥಾ, ದಟ್ ಮೀನ್ಸ್ ಇನ್ ಆಲ್ ಪಾಸಿಬಲ್ ಪ್ಯಾಥ್ PATH. ಸೊ ಇನ್ ಆಲ್ ಪಾಸಿಬಲ್ ಎಲ್ಲ ಮಾರ್ಗಗಳಲ್ಲಿಯೂ, ಯಾವ ಮಾರ್ಗದಲ್ಲಿ ಇದ್ದರೂ, ಸರ್ವದಾ ಅಂದ್ರೆ ಯಾವ ಕಾಲದಲ್ಲಿ ಇದ್ದರೂ, ಸರ್ವಥಾ ಅಂದ್ರೆ ಯಾವ ಮಾರ್ಗದಲ್ಲಿ ಇದ್ದರೂ ಅಂತ. ಸರ್ವದಾ ಮೀನ್ಸ್ ಯಾವ ಕಾಲದಲ್ಲಿ ಇದ್ದರೂ, ಎಲ್ಲ ಕಾಲಗಳಲ್ಲಿಯೂ, ಸರ್ವಥಾ ಅಂದ್ರೆ ಎಲ್ಲ ಮಾರ್ಗಗಳಲ್ಲಿಯೂ, ಆಲ್ ಪ್ಯಾಥ್ ಎಲ್ಲ ವಿಧಾನಗಳಲ್ಲಿ, ಅಂದ್ರೆ ಹಿ ಮೇ ಗೋ ಆನ್ ಎ ರಾಂಗ್ ಪ್ಯಾಥ್, ಹಿ ಮೇ ಗೋ ಆನ್ ಎ ರೈಟ್ ಪ್ಯಾಥ್, ಹೇಗೆ ಬೇಕಾದ್ರೂ ಆಗಬಹುದು, ಆದರೂ ಕೂಡ ವರ್ತಮಾನೋಪಿ ಸ ಯೋಗಿ ಮೈ ವರ್ತದೆ, ನಾನು ಅವನನ್ನು ನನ್ನಲ್ಲೇ ಬಂದು ನೆಲೆದಂದ್ರೆ ಅವನಿಗೆ ನಾನು ಮೋಕ್ಷ ಗ್ಯಾರಂಟೀಡ್, ಇದು ಹೇಳಿದಂತಹ ಮಾತು. ಇಲ್ಲಿ ಸರ್ವಭೂತ ಸ್ಥಿತಂ ಯೋ ಮಾಂ ಭಜತಿ ಏಕತ್ವ ಮಾಸ್ತ ಅಂದ್ರೆ ಯೋ ಮಾಂ ಇತಿ ಶ್ಲೋಕೋಕ್ತಮೇವ ಸ್ಪಷ್ಟೇತಿ ಸರ್ವ ಇತಿ, ಏಕತ್ವ ಮಾಸ್ತ ಏಕತ್ವಂ ಅಂದ್ರೆ ಏಕತ್ವ ಒಂದೇ ರೀತಿಯಲ್ಲಿ ಇರುವುದು, ಆಸ್ಥಿತ ಆ ಸಮಂತಾತ್ ಸಂಪೂರ್ಣವಾಗಿ ಮನಸ್ಸಿನಲ್ಲಿ ಆ ಭಾವನೆಯನ್ನು ತುಂಬಿಕೊಂಡಿರುವುದು, ಭಗವಂತ ಏಕರೀತಿಯಲ್ಲಿ ಒಂದೇ ರೀತಿಯಲ್ಲಿ ಇರುತ್ತಾನೆ ಅನ್ನುವುದು ಮನಸ್ಸಿನಲ್ಲಿ ತುಂಬಿಕೊಂಡು ಇರುವುದೇ ಏಕತ್ವ ಮಾಸ್ಥಿತ ಅನ್ನುವ ಶಬ್ದಕ್ಕರ್ಥ. ಭಗವಂತ ಒಂದೇ ರೀತಿಯಲ್ಲಿ ಸರ್ವತ್ರ ಎಲ್ಲ ಕಡೆಯೂ ಪರಮೇಶ್ವರ, ಪರಮೇಶ್ವರ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ, ಪರಮ ಈಶ್ವರ ಸರ್ವೋತ್ತಮನಾದಂತಹ ಭಗವಂತನು ಏವ ಇತಿ ಆಸ್ಥಿತ, ಭಗವಂತನೇ ಸರ್ವತ್ರ ಎಲ್ಲ ಕಡೆಯೂ ನೆಲೆಸಿದ್ದಾನೆ, ಸರ್ವೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಸ್ಥಳಗಳಲ್ಲಿಯೂ ನೆಲೆಸಿದ್ದಾನೆ, ಏವ ಅವನೇ ಪೂರ್ಣನಾಗಿ ನೆಲೆಸಿದ್ದಾನೆ, ಮಿಕ್ಕವರಿರಬಹುದು ಆದ್ರೆ ಭಗವಂತ ಒಬ್ಬನೇ ಎಲ್ಲ ಕಡೆಯೂ ಪೂರ್ಣತ್ವೇನ ಇದ್ದಾನೆ ಅನ್ನುವುದು. ಲಕ್ಷ್ಮಿಯು ಎಲ್ಲ ಕಡೆ ಇದ್ದಾಳೆ, ದೇಶದ ಕಾಲತಃ ಭಗವಂತನಿಗೆ ಸಮವ್ಯಾಪ್ತಿ, ಆದ್ರೆ ಪರಮೇಶ್ವರತ್ವನೇ ಇಲ್ಲ, ಅಂದ್ರೆ ಭಗವಂತನನ್ನು ನೇಮನ ಮಾಡ್ತಾ ಇಲ್ಲ ಲಕ್ಷ್ಮಿ, ಆದ್ರೆ ಭಗವಂತ ಲಕ್ಷ್ಮಿಯನ್ನು ನೇಮನ ಮಾಡ್ತಾ ಇದ್ದಾನೆ. ಆ ಕಾರಣದಿಂದ ಪರಮೇಶ್ವರ ಏವ ಸರ್ವತ್ರ ಆಸ್ಥಿತ ಅನ್ನುವ ತಿಳುವಳಿಕೆಯಿಂದ ಆಸ್ಥಿತ ಸಮಂತಾತ್ ಸ್ಥಿತ ಚೆನ್ನಾಗಿ ತಿಳ್ಕೊಂಡವನು ಅವನು ಜ್ಞಾನಿ. ಆಸ್ಥಿತ ಅನ್ನುವುದ ಶಬ್ದಕ್ಕೆ ಜ್ಞಾನಿ ಅಂತೇಳಿ, ಆಸ್ಥಿತೋ ಜ್ಞಾನಿ, ಈ ವಿಧವಾಗಿ ತಿಳ್ಕೊಂಡಿರುವಂತಹ ಜ್ಞಾನಿಯಾದವನು ಸರ್ವಭೂತಸ್ಥಂ ಎಲ್ಲ ಪ್ರಾಣಿಗಳಲ್ಲಿಯೂ ನೆಲೆಸಿರುವಂತಹ ಮಾಂ ನನ್ನನ್ನು ಭಜತಿ ಸೇವೆ ಮಾಡ್ತಾನೋ ಸ ಯೋಗಿ ಅಂತಹ ಜ್ಞಾನಯೋಗಿ ಆದವನು ಸರ್ವಪ್ರಕಾರೇಣ ಸರ್ವಥಾ ಅಂದ್ರೆ ಸರ್ವಪ್ರಕಾರೇಣ ಎಲ್ಲ ಪ್ರಕಾರಗಳಲ್ಲಿಯೂ ಎಲ್ಲ ರೀತಿಗಳಲ್ಲಿಯೂ ಎಲ್ಲ ವಿಧಾನಗಳಲ್ಲಿಯೂ ಅಂದರೆ ನ್ಯಾಯೇನ ಅನ್ಯಾಯೇನವ ನ್ಯಾಯ ಮಾರ್ಗದಲ್ಲಿ ಇರಲಿ ಅನ್ಯಾಯ ಮಾರ್ಗದಲ್ಲಿ ಇರಲಿ ವರ್ತಮಾನ ಅಪಿ ಮೈ ವರ್ತತೆ ಹಾಗೆ ನಡ್ಕೊಂಡು ಕೂಡ ನೋ ಮ್ಯಾಟರ್ ಹೌ ಹಿ ಬಿಹೇವ್ ಮೈ ವರ್ತತೆ ಅವನು ಕೊನೆಗೆ ನನ್ನನ್ನು ಬಂದು ಸೇರ್ತಾನೆ ಅಂದ್ರೆ ನಾನು ಅವನಿಗೆ ಮೋಕ್ಷವನ್ನು ಕೊಡ್ತೀನಿ. ಇದು ಏನ್ರಿ, ಇದು ಬಹಳ ಪಾರ್ಶಿಯಾಲಿಟಿ ಆಯ್ತಲ್ಲ ಭಗವಂತನಿಗೆ. ಆ ಪರೋಕ್ಷ ಜ್ಞಾನಿ ಆದವರು ಏನೇ ತಪ್ಪು ಮಾಡಲಿ ದೇವರು ಬಿಟ್ಟುಬಿಡ್ತಾನೆ, ಕ್ಷಮೆ ಮಾಡಿಬಿಡ್ತಾನೆ. ಆದರೆ ಮಿಕ್ಕವರೆಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾನೆ. ಅಂದ್ರೆ ಅಪರೋಕ್ಷ ಜ್ಞಾನಿಗಳ ಮೇಲೆ ಪಾರ್ಶಿಯಾಲಿಟಿ ತೋರಿಸ್ತಾ ಇದ್ದಾನೆ ಭಗವಂತ. ಭಗವಂತನಿಗೆ ನೈರ್ಗುಣ್ಯ ದೋಷ ದೋಷ ಇಲ್ಲ, ವೈಷಮ್ಯ ದೋಷ ಇಲ್ಲ, ಹಿ ಈಸ್ ಇಂಪಾರ್ಶಿಯಲ್ ಅಂತ ಹೇಳಿದ್ದೀವಿ. ಆದ್ರೆ ಇಲ್ಲಿ ಪಾರ್ಶಿಯಾಲಿಟಿ ತೋರಿಸ್ತಾ ಇದ್ದಾನೆ ಭಗವಂತ. ಅಪರೋಕ್ಷ ಜ್ಞಾನಿ ಆದವನು ಅವನು ಏನು ತಪ್ಪು ಮಾಡಿದ್ರು ನ್ಯಾಯ ಮಾರ್ಗದಲ್ಲಿ ಇರಲಿ ಅನ್ಯಾಯ ಮಾರ್ಗದಲ್ಲಿ ಇರಲಿ ಅವನಿಗೆ ಮೋಕ್ಷ ಗ್ಯಾರಂಟಿ. ಇದು ಪಾರ್ಶಿಯಾಲಿಟಿ ಅಲ್ಲವಾ, ಅಪರೋಕ್ಷ ಜ್ಞಾನಿ ಮೇಲೆ ದೇವರು ತೋರಿಸುವಂತಹ ಪಾರ್ಶಿಯಾಲಿಟಿ ಅಲ್ಲವಾ ಅಂತ ಸಂದೇಹ ಬರುತ್ತೆ. ಆದ್ರೆ ನಾವು ಇಲ್ಲಿ ಒಂದು ದೃಷ್ಟಿಯಲ್ಲಿ ಇರಬೇಕು. ಆ ಅಪರೋಕ್ಷ ಜ್ಞಾನಿ ಆ ಸ್ಟೇಟ್ಗೆ ಬಂದಿದ್ದಾನೆ ಅಂದ್ರೆ ಇದು ಅಕ್ವೈರ್ಡ್ ಪೊಸಿಷನ್. ಯಾರಿಗಂದ್ರೆ ಭಗವಂತವನಿಗೆ ಪಾರ್ಶಿಯಾಲಿಟಿ ಯಾವಾಗ ಆಗುತ್ತೆ? ಭಗವಂತ ಅಪರೋಕ್ಷ ಜ್ಞಾನಿ ಆಗದೇ ಇರುವವನಿಗೆ ಕೂಡ ಸುಮ್ಮನೆ ಎಲ್ಲರನ್ನು ಏನ್ ಮಾಡಿದ್ರು ಬಿಟ್ಟು ಬಿಡ್ತಾನೆ, ಅವನು ಸೆಲೆಕ್ಟಿವ್ ಆಗಿ ಮಾಡಿ ಅಲ್ಲ, ಈ ಅಚೀವ್ ಮಾಡಿದ್ರು ಒಂದು ಸ್ಟೇಟಸ್ ಅಚೀವ್ ಮಾಡ್ಕೊಂಡಿದ್ದಾರೆ. ಆ ಭಗವಂತನ ಜ್ಞಾನದಿಂದಲೇ ಅವ್ರು ಬಂದಿದ್ದಾರೆ. ಏನು ಪ್ರಾರಬ್ಧ ವಶದಿಂದ ಅವರು ಅನ್ಯಾಯ ಮಾರ್ಗಕ್ಕೆ ಹೋಗಬಹುದೇ ಹೊರತು ಈ ಜ್ಞಾನಿಗಳಾದವರು, ಅಪರೋಕ್ಷ ಜ್ಞಾನಿಗಳಾದವರು ಭಗವಂತನ ತಿಳುವಳಿಕೆಯಿಂದ ಅಪರೋಕ್ಷ ಜ್ಞಾನವನ್ನು ಪಡೆದಿದ್ದಾರೆ. ಭಗವಂತ ಸರ್ವತ್ರ ನೆಲೆಸಿದ್ದಾನೆ. ಅದಕ್ಕೆ ಸರ್ವಭೂತ ಸ್ಥಿತಂ ಯೋಮಾಂ ಭಜತಿ ಏಕತ್ವಮಾಸಿತ, ಭಗವಂತ ಏಕ ರೀತಿಯಲ್ಲಿ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅನ್ನುವ ತಿಳುವಳಿಕೆಯನ್ನು ಸಂಪೂರ್ಣವಾಗಿ ಜೀರ್ಣ ಮಾಡಿಕೊಂಡಿದ್ದಾರೆ. ಅದಕ್ಕೆ ತಕ್ಕಂತೆ ಸಾಧನೆಯನ್ನು ಮಾಡಿದ್ದಾರೆ, ಅಚೀವ್ ಮಾಡಿದ್ದಾರವರು. ದೇ ರೀಚ್ ಆಲ್ರೆಡಿ ಎ ಸ್ಟೇಟ್ ಆರ್ ಎ ಸ್ಟೇಜ್ ವೇರ್ ದೇರ್ ಮಿಸ್ಟೇಕ್ಸ್ ಆರ್ ಇಗ್ನೋರ್ಡ್. ಯಾಕೆ ಅಂದ್ರೆ ಆ ಇಗ್ನೋರ್ ಮಾಡುವಷ್ಟು ಭಗವಂತ ಹಾಗೆ ಮಾಡುವಂತಹ ಸ್ಥಿತಿಯನ್ನು ಅವರು ಪಡೆದಿದ್ದಾರೆ. ಅಂದ್ರೆ ಏನು, ದೇ ಅಕ್ವೈರ್ಡ್ ದಟ್ ಮಚ್ ಆಫ್ ಅಚೀವ್ಮೆಂಟ್ ಮಾಡಿದ್ದಾರೆ ಅವರು. ಆ ಕಾರಣದಿಂದ ಭಗವಂತವನ್ನು ಬಿಡ್ತಾ ಇದ್ದಾನೆ ಹೊರತು ಸುಮ್ಮನೆ ಪಾರ್ಶಿಯಾಲಿಟಿ ಮೇಲೆ ಬಿಡ್ತಾ ಇಲ್ಲ. ಅವರು ಅಷ್ಟು ಎಫರ್ಟ್ ಮಾಡಿದ್ದಾರೆ ಆಲ್ರೆಡಿ, ದೇ ಆಲ್ರೆಡಿ ಹ್ಯಾವ್ ಗಾನ್ ಥ್ರೂ ಸೋ ಮಚ್ ಅಂಡ್ ದೆನ್ ದೇ ಅಕ್ವೈರ್ಡ್ ಎ ಸ್ಟೇಟಸ್ ವೇರ್ ಏನೋ ಪ್ರಾರಬ್ಧ ವಶದಿಂದ ಅವ್ರು ತಪ್ಪೇ ಮಾಡೋದಿಲ್ಲ. ತಪ್ಪು ಅಥವಾ ಸ್ವಲ್ಪ ಮಾಡಿದರೆ, ಪ್ರಾರಬ್ಧದಿಂದ ದೊಡ್ಡ ತಪ್ಪು ಮಾಡಿದರೆ ಅವರಿಗೂ ಭಗವಂತ ಶಿಕ್ಷೆ ಕೊಡ್ತಾನೆ. ಮೋಕ್ಷ ಗ್ಯಾರಂಟೀಡ್ ಅದು ನಿಜ. ಆದರೆ ಆನಂದ ಹ್ರಾಸ ಅನ್ನೋದು ಮಾಡ್ತಾ ಅಂದ್ರೆ ಇದ್ದೇ ರಿಯಲಿ ಇದು ಎ ವೆರಿ ಬಿಗ್ ಮಿಸ್ಟೇಕ್. ಭಗವಂತ ಸುಮ್ಮನೆ ಬಿಟ್ಟುಬಿಡೋದಿಲ್ಲ, ಅವರಿಗೂ ಕೂಡ ಆನಂದ ಹ್ರಾಸ, ಮೋಕ್ಷದಲ್ಲಿ ಆನಂದ ಕಮ್ಮಿ ಆಗು ಅಂದ್ರೆ ಆ ಬೋನಸ್ ಆನಂದ, ಅವ್ರ ಕ್ಲುಪ್ತವಾದ ಆನಂದ ಎಷ್ಟು ಬರಬೇಕು ಅಷ್ಟು ಬಂದು ಬಿಡುತ್ತೆ. ಬೋನಸ್ ಯಾವ್ದು ಬಂತು, ಆ ಬೋನಸ್ಸನ್ನು ಅವರು ಮಾಡುವಂತಹ ದೊಡ್ಡ ಅಪರಾಧಗಳಿದ್ದರೆ ಆ ಬೋನಸ್ ಕಮ್ಮಿ ಮಾಡ್ತಾರೆ ಭಗವಂತ. ಹೀಗೆ ಅವರಿಗೂ ಕೂಡ ಭಗವಂತ ಮೋಕ್ಷ ನಿಯತಯೇವ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಮೈ ವರ್ತತೆ ಅನ್ಯಾಯ ಪ್ರವೃತ್ತವಪಿ ಜ್ಞಾನ ಮೋಕ್ಷೋ ನಿಯತಯೇವೈತಿ ಭಾವ. ಅನ್ಯಾಯ ಪ್ರವೃತ್ತಿ ಇದ್ದರೂ ಕೂಡ ಜ್ಞಾನಿಗಳಿಗೆ, ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷವು ನಿಶ್ಚಯ ಅನ್ನುವುದೇ ಇಲ್ಲಿ ಉದ್ದೇಶ ಅಷ್ಟೇ. ಅದನ್ನೇ ಇದು ಏನೋ ಸುಮ್ಮನೆ ಹೇಳಿ ಆಚಾರ್ಯ ಹೇಳ್ತಾ ಇದ್ದಾರೆ, ಎಲ್ಲ ಹೇಳ್ತಾ ಇದ್ದಾರೆ. ಹೌ ಟು ವಿ ನೋ ವಾಟ್ ಈಸ್ ದ ಪ್ರೂಫ್ ಫಾರ್ ದಿಸ್ ಅಂತ ಹೇಳಿದ್ರೆ, ಅದಕ್ಕೆ ಬ್ರಹ್ಮಸೂತ್ರಗಳಲ್ಲಿ 3ನೇ ಅಧ್ಯಾಯದಲ್ಲಿ 4ನೇ ಅಧಿಕರಣದಲ್ಲಿ 15ನೇ ಸೂತ್ರ ಹೇಳ್ತಾ ಅಲ್ಲಿ ಹೇಳ್ತಾರೆ, ಓಂ ಕಾಮಕಾರೇಣ ಸ ಏಕ ಓಂ ಅಂತ ಹೇಳಿ. ಅಂದ್ರೆ ಅವರಿಗೆ ಆ ಅಂತಹ ಒಂದು ಬ್ರಹ್ಮಸೂತ್ರ ವೇದವ್ಯಾಸಗಳು ಹೇಳುವಂತ ಅನ್ಯಾಯ ಮಾಡಿದರೆ ಅವನಿಗೆ ಮೋಕ್ಷದ ಅನಂತ ಹ್ರಾಸ ಮಾತ್ರ ಇದೆ ಅಷ್ಟೇ ಹೊರತು ಅವನಿಗೆ ಮೋಕ್ಷವೇ ಇಲ್ಲದೆ ಇರೋದಿಲ್ಲ. ಮೋಕ್ಷ ನಿಶ್ಚಯ, ಕೇವಲ ಆನಂದ ಹ್ರಾಸ ಮಾತ್ರ ಆಗತ್ತೆ ಅಂತೇಳಿ ಆ ಸೂತ್ರದಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಆದ ಕಾರಣ ಆ ಸೂತ್ರದ ಅನುಸಾರವಾಗಿ ಮೋಕ್ಷ ನಿಶ್ಚಯ, ದೊಡ್ಡ ತಪ್ಪಿದ್ರೆ ಆನಂದ ಹ್ರಾಸ ಮಾತ್ರ ಅಷ್ಟೇ ಆಗತ್ತೆ ಅನ್ನೋದು ಆನಂದ ಹ್ರಾಸ ಏವ ಇತಿ ಜ್ಞೇಯಂ. ಆನಂದ ಹ್ರಾಸ ಅಷ್ಟೇ ಆಗತ್ತೆ ಹೊರತು ಅವರಿಗೆ ಮೋಕ್ಷ ಇಲ್ಲದೆ ಇರುವುದು ಅನ್ನೋದು ಇಲ್ಲ. ಮೋಕ್ಷ ನಿಹಿತ ಏವ ಅನ್ನೋದನ್ನು ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ಭಗವಂತನಿಗೆ ಪಾರ್ಶಿಯಾಲಿಟಿ ತೋರಿಸುವಂತದ್ದಲ್ಲ. ಅವನು ಯಾವಾಗಲೂ ನಿಷ್ಪಕ್ಷಪಾತಿಯೇ. ಇದು ಅವರಿಗೆ ಯೋಗ್ಯವಾಗಿ ಯುಕ್ತವಾಗಿರುವಂತಹ ವಿಷಯ ಆದ ಕಾರಣದಿಂದ ಅದು ಅನುಗ್ರಹ ಮಾಡಿದ್ದಾನೆ ಭಗವಂತ ಅಷ್ಟೇ. ಯಾಕಂದ್ರೆ ಅದನ್ನು ಅಂತಹ ಯೋಗ್ಯತೆಯನ್ನು ಸಂಪಾದಿಸಿದ್ದಾರೆ ಅವರು. ಅಕ್ವೈರ್ಡ್ ದ ಸ್ಟೇಟಸ್ ಅದಕ್ಕೆ ಹೇಳ್ತಾ ಇದ್ದಾರೆ. ಸರ್ವಭೂತಸ್ಥಿತಂ ಯೋಮಾಂ ಭಜತ್ ಏಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ ಅನ್ನುವುದರ ಶ್ಲೋಕದ ಅಭಿಪ್ರಾಯ ಅದಾಗಿದೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕ, ಆತ್ಮೌಪಮೇನ ಸರ್ವತ್ರ ಆತ್ಮ ಪಶ್ಯತಿ ಯೋಜನ ಸುಖಂ ವಾ ಯದಿವಾ ದುಃಖಂ ಸಯೋಗಿ ಪರಮೋ ಮತಃ ಅನ್ನೋದು ಅದಕ್ಕೆ ಭಾಷ್ಯ ತಾತ್ಪರ್ಯಗಳು. ಅದಾದ ಮೇಲೆ ವಿವೃತಿಯನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶಿಕ್ಷಣಾರ್ಪಣಮಸ್ತು. ಸಾಯನವಾದ ಮನಸ್ಸೇಂದ್ರಿಯ ವಿದ್ಯಾತ್ಮನಾವ ಮತ್ತು ಸ್ವಭಾವ ಸರ್ವಮೇಜ್ ಸಕಲಂ ಪ್ರಶ್ನೆ ಶ್ರೀಮನ್ನಾರಾಯಣ ನಮಸ್ಕಾರ.